소리인데.
ಆಕಾಶವಾಣಿ ವಿಜಯಪುರ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಯೋಜನೆ, ಇಎಸ್ಐಸಿ, ಇಸಿಎಚ್ಎಸ್, ಬಿಎಸ್ಎನ್ಎಲ್, ಆರೋಗ್ಯ ಭಾಗ್ಯ, ಡಿಆರ್ಟಿಬಿ, ಡಿಡಿಆರ್ಸಿ, ಕೆಎಸ್ಎಫ್ಸಿ, ಜ್ಯೋತಿ ಸಂಜೀವಿನಿ ಹಾಗೂ ಡಿಬಿಸಿಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350, ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯ ದಂಗಳ ನೇರ ಫೋನಿನ್ ಕಾರ್ಯಕ್ರಮ.
ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇನ್ನು ಮುಂದೆ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅಪಾಯಕಾರಿ ಗರ್ಭಧಾರಣೆ ಕುರಿತು ವಿಷಯ ಮಂಡಿಸುತ್ತಾರೆ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಗಾಮಿನಿ ಸಿದ್ದು ಚರ್ಕಿ, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಹೇಶ್ ಎಚ್ಎಂ. ಕೇಳುಗರೆ, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ವೈದ್ಯಕೀಯ ನಿರ್ದೇಶಕರು ಬಿಎಲ್ಡಿ ಸಂಸ್ಥೆಯ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ, ಸೋಲಾಪುರ ರಸ್ತೆ, ವಿಜಯಪುರ. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340, 270350, ಎಸ್ಟಿಡಿ ಕೋಡ್ ಸಂಖ್ಯೆ 08352. ಈಗ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ.
ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಅಪಾಯಕಾರಿ ಗರ್ಭಧಾರಣೆ, ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೈದ್ಯರಾದಂತಹ ಡಾಕ್ಟರ್ ಗಾಮಿನಿ ಸಿದ್ದು ಚರ್ಕಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ.
ನಮಸ್ಕಾರ ಸರ್.
ಕೇಳುಗರೆ, ಇಂದಿನಂತೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270340 ಹಾಗೂ 270350, ಎಸ್ಟಿಡಿ ಕೋಡ್ ಸಂಖ್ಯೆ 08352. ಡಾಕ್ಟರ್, ಇವತ್ತಿನ ವಿಚಾರದ ಸಂಬಂಧಿಸಿದಂತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅಂದ್ರೆ ಕನ್ನಡದಲ್ಲಿ ಅತ್ಯಂತ ಅಪಾಯಕಾರಿ ಗರ್ಭಧಾರಣೆ, ಹಂಗಂದ್ರೆ ಏನು ಅಂತ? ಈಗ ಮಾಮೂಲಿ ಗರ್ಭಧಾರಣೆಗೂ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಹಾಗೂ ಗರ್ಭಧಾರಣೆ ಅಂದ್ರೆ ಅಪಾಯಕಾರಿ ಗರ್ಭಧಾರಣೆ ಅಂದ್ರೆ ಏನು ಅಂತೀರ?
ಈಗ ಗರ್ಭಿಣಿ ಆಗೋದು ಒಂದು ನೈಸರ್ಗಿಕ ಪ್ರಕ್ರಿಯೆ, ಆದ್ರೆ ಕೆಲವೊಂದ್ಸಲ ಕೆಲವು ಪ್ರೆಗ್ನೆನ್ಸಿಯಲ್ಲಿ ವೈದ್ಯಕೀಯ ಸಮಸ್ಯೆಗಳಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆಗುವ ಸಮಸ್ಯೆಗಳಿರ್ಬೋದು, ಈ ಟೈಮ್ನಲ್ಲಿ ನಾವು ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಅತಿದಕ್ಷತೆ ಕಾಳಜಿ ಅಂದರೆ ಇಂಟೆನ್ಸಿವ್ ಕೇರ್ ಕೊಡಬೇಕಾಗುತ್ತೆ. ಈಗ ಇಂಟೆನ್ಸಿವ್ ಕೇರ್ ಕೊಡದೇ ಇದ್ರೆ ಮಗುವಿನ ಜೀವಕ್ಕಾಗಲಿ ಅಥವಾ ತಾಯಿನ ಜೀವಕ್ಕಾಗಲಿ ಅಪಾಯ ಕಾರಣ ಆಗ್ಬೋದು.
ಅದಕ್ಕೆ ನೀವು
ಅಪಾಯಕಾರಿ ಗರ್ಭಧಾರಣೆ
ಅಂತ ಹೇಳ್ತೀರಾ? ಅಂದ್ರೆ ವೈದ್ಯಕೀಯ ಸಮಸ್ಯೆ ಅಂತ ಹೇಳಿದ್ರಿ ಡಾಕ್ಟರ್, ಹಂಗಂದ್ರೆ ಏನು ಅಂತ ಹೇಳೋದು?
ವೈದ್ಯಕೀಯ ಸಮಸ್ಯೆ ಅಂದ್ರೆ ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆ, ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚಿತವಾಗ್ಲ ಸಮಸ್ಯೆ, ಅದು ಡಯಾಬಿಟಿಸ್ ಇರ್ಬೋದು, ಶುಗರ್, ಹೈ ಬ್ಲಡ್ ಪ್ರೆಷರ್, ಥೈರಾಯ್ಡ್ ಡಿಸಾರ್ಡರ್ಸ್, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಈ ತರ ಸಮಸ್ಯೆಗಳು
ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಪ್ರೆಗ್ನೆನ್ಸಿ ಆಗಿಂತ ಮುಂಚೆ,
ಮೆಡಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ವೈದ್ಯಕೀಯ ಪ್ರಾಬ್ಲಮ್.
ಅದರಲ್ಲಿ ನೀವು ಬಿಪಿ ಇತ್ತು, ಶುಗರ್ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತೀರಿ. ಆ ತರ ಇದ್ದಾಗ ತಾವು ಏನು ಅಂತವರಿಗೆ ಯಾವ ರೀತಿ ಗರ್ಭವನ್ನ ಧರಿಸಲಿಕ್ಕೆ ತಾವೇನು ವೈದ್ಯಕೀಯವಾಗಿ ಹೇಳ್ತೀರಾ ಅಂತ?
ಅಂದ್ರೆ ಈ ತರ ಪೇಷಂಟ್ಸ್ ಬಂದಾಗ ನಾವು ಫಸ್ಟ್ ಪ್ರಿಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಪ್ರೆಗ್ನೆನ್ಸಿ ಏನಾದ್ರೂ ಪ್ಲಾನ್ ಮಾಡೋದಿದ್ರೆ ಅವ್ರ ಫಸ್ಟ್ ಡಾಕ್ಟರ್ ಹತ್ರ ಬರಬೇಕಾಗುತ್ತೆ. ಸೊ ಪ್ರಿಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಏಜ್, ಫಸ್ಟ್ ನಾವು ಇಡೀ ಹಿಸ್ಟ್ರಿ ತಗೊಬೇಕಾಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಏಜ್. ಸೊ ಏಜ್ ಅಂದ್ರೆ 18, ಅಕಸ್ಮಾತ್ 18 ವರ್ಷ ಆಗಿದ್ರೆ, 18 ವರ್ಷ ಇಸ್ ಅ ಟೀನೇಜ್ ಪ್ರೆಗ್ನೆನ್ಸಿ. ಸೊ ದಿಸ್ ಫಾಲ್ಸ್ ಅಂಡರ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. 35 ವರ್ಷದ ನಂತರ ಪ್ರೆಗ್ನೆನ್ಸಿ ಆದ್ರೆ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೋಗ್ತದೆ. ಸೊ ಐಡಿಯಲ್ ಏಜ್ ನೋಡ್ಬೇಕಾಗುತ್ತೆ, ಅಂದ್ರೆ 19-34 ವರ್ಷದೊಳಗಡೆ ಕನ್ಸೀವ್ ಆಗ್ಬೇಕಾಗುತ್ತೆ. ಈಗ ಹೈ ಬ್ಲಡ್ ಪ್ರೆಷರ್ ಇದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ, ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ, ಡಯಟ್ ಮಾಡ್ಬೇಕಾಗುತ್ತೆ, ವೇಟ್ ಲಾಸ್ ಮಾಡ್ಬೇಕಾಗುತ್ತೆ, ಆಮೇಲೆ ಥೈರಾಯ್ಡ್ ಡಿಸಾರ್ಡರ್ಸ್ ಥೈರಾಯ್ಡ್ ಟ್ರೀಟ್ ಮಾಡ್ಬೇಕಾಗುತ್ತೆ, ಅನೀಮಿಯಾ ಪ್ರಾಬ್ಲಮ್ಸ್ ರಕ್ತಹೀನತೆ ಇದ್ರೆ ಅನೀಮಿಯಾ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಆರೋಗ್ಯಕರ ತಾಯಿ ಹಾಗೂ ಆರೋಗ್ಯಕರ ಮಗು ಒಂದು ಒಳ್ಳೆ ಔಟ್ಕಮ್ ಕೊಡಬಹುದು, ಔಟ್ಕಮ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ.
ಮತ್ತೆ 18-35 ಅಂತ ಹೇಳಿದ್ರಿ ಡಾಕ್ಟರ್, 18 ಯಾಕೆ ಗರ್ಭ ಧರಿಸಬಾರ್ದು, 35 ನಂತರ ಯಾಕೆ ಗರ್ಭ ಧರಿಸಬಾರ್ದು ಅಂತ ತಾವು ಹೇಳೋದು?
18 ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾನೇ ಸಮಸ್ಯೆಗಳಾಗ್ಬೋದು. ಈಗ ರಕ್ತ ಅನೀಮಿಯಾ ಅಂತ ಹೇಳ್ತೀವಿ, ಅನೀಮಿಯಾ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅಂದ್ರೆ ಅವ್ರಿಗೆ ಅಷ್ಟು ಪ್ರೆಷರ್, ಸೈಕೊಲಾಜಿಕಲ್ ಸ್ಟ್ರೆಸ್ ಇರ್ತದೆ, ಅದರಿಂದಾನು ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ಬೋದು. 35 ವರ್ಷದ ನಂತರ ಅಂದ್ರೆ ಇದು ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇದು ಅನಾಮಲಸ್ ಬೇಬಿ, ಎಕ್ಸ್ಟ್ರಾ ಕ್ರೋಮೋಸೋಮ್ಸ್, ಅಂತ ಮಕ್ಕಳು ಹುಟ್ಟ ಚಾನ್ಸಸ್ ಹೆಚ್ಚಿಗೆ ಇರ್ತದೆ. ಸೊ ಅದಕ್ಕೋಸ್ಕರ 19-34 ವರ್ಷ ಐಡಿಯಲ್ ಏಜ್ ಟು ಕನ್ಸೀವ್.
ಮತ್ತೆ ಈಗ ಬಿ ಪಿ, ಶುಗರ್, ಥೈರಾಯ್ಡ್ ಅಂತ ಹೇಳಿದ್ರೆ ಈ 18-35 ಮಧ್ಯದಲ್ಲಿ ಈ ತರದ ಲಕ್ಷಣಗಳು ಯಾಕೆ ಕಾಣಿಸಬಹುದು ಅಂತ ತಾವು ಹೇಳೋದು?
ಅಂದ್ರೆ ಇದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಫಸ್ಟ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಮುಂಚೆಯಿಂದನು, ಅದು ಲೈಫ್ ಸ್ಟೈಲ್, ಅಕಸ್ಮಾತ್ ಈ ಹೊರಗಡೆ ತಿನ್ನೋದು, ಹೆಚ್ಚಾಗಿ ಶುಗರ್ ತಿನ್ನೋದು, ಅದನ್ನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ತುಂಬಾ ಸ್ಟ್ರೆಸ್ ಇರ್ಬೋದು. ಸೊ ಆ ಕಾರಣಗಳಿಂದ ಇದೆಲ್ಲ ಬರ್ಬೋದು
ಅಂತ. ನೆಕ್ಸ್ಟ್ ಮೇಡಮ್, ಈ ಅಪಾಯಕಾರಿ ಗರ್ಭಧಾರಣೆಯ ಇದರ ಲಕ್ಷಣಗಳು ಯಾವ ರೀತಿ ಅವರಿಗೆ ಗುರುತಿಸಬಹುದು ಅಂತ ನೀವು ಯಾವ ರೀತಿ ಗುರುತಿಸ್ತೀರಾ ಲಕ್ಷಣಗಳ ಬಗ್ಗೆ?
ಲಕ್ಷಣಗಳು ಫಸ್ಟ್ ಅದೇ ಡಾಕ್ಟರ್ ಹತ್ರ ಮೇನ್ ಥಿಂಗ್, ಅವ್ರು ಫಸ್ಟ್ ಡಾಕ್ಟರ್ ಹತ್ರ ಬರಬೇಕಾಗುತ್ತೆ ಕೌನ್ಸಿಲಿಂಗ್ಗೆ. ಈಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಮನೇಲಿ ಕೂರೋದಲ್ಲ, ಡಾಕ್ಟರ್ ಹತ್ರ ಬರಬೇಕಾಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ಚೆಕಪ್ ಬರಬೇಕಾಗುತ್ತೆ. ಸೊ ಪ್ರೆಗ್ನೆನ್ಸಿ ಚೆಕಪ್ ಬಂದಾಗ ನಾವು ಅದನ್ನ ಅವ್ರ ಇಡೀ ಹಿಸ್ಟ್ರಿ ತಗೊಂತೇವೆ, ಹಿಸ್ಟ್ರಿ ತಗೊಂಡ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು ಹೈ ರಿಸ್ಕ್ ಈಗ ಸದ್ಯಕ್ಕೆ ಲೋ ರಿಸ್ಕ್ ಅಂತ. ಸೊ ಹಂಗೆ ನಾವು ಲೇಬಲ್ ಮಾಡ್ತೀವಿ ಪೇಷಂಟ್ಸ್ನ. ಸೊ ಹೈ ರಿಸ್ಕ್ ಬಂದರೆ ನಾವು ಆಂಟಿನೇಟಲ್ ವಿಸಿಟ್ಸ್, ಅಂದರೆ ಈಗ ನಾರ್ಮಲ್ ಆಗಿ ನಾವು ಪ್ರತಿ ತಿಂಗಳು ಬರಬೇಕು, 7 ಪ್ರತಿ ತಿಂಗಳು ಬರಬೇಕು, ಆಮೇಲೆ 7-9 ಎವ್ರಿ 15 ಬರಬೇಕು, 9 ನಂತರ ವೀಕ್ಲಿ ಅಡ್ವೈಸ್ ಮಾಡ್ತೀವಿ. ಆದರೆ ಹೈ ರಿಸ್ಕ್ ಕೇಸಸಲ್ಲಿ ಹಂಗಿರೋದಿಲ್ಲ, ಚೆಕಪ್ ಆನ್ ಆ್ಯಂಡ್ ಆಫ್ ಚೆಕಪ್ ಎವ್ರಿ 15 ಟೂ ವೀಕ್ಲಿ ಚೆಕಪ್ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂಸ್ ಅವ್ರು 2 ಚೆಕಪ್ ಬರಬೇಕಾಗ್ತದೆ. ಸೊ ಇದನ್ನ ಫಾಲೋ ಅಪ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಈ ಟೈಮಲ್ಲಿ.
ಅಂದ್ರೆ ಕೇವಲ ಅಷ್ಟು ಲಕ್ಷಣಗಳು ಮಾತ್ರ, ಮತ್ತೆ ಬೇರೆ ಏನೇನು ಲಕ್ಷಣಗಳು ಅಂತ ಹೇಳ್ತೀರಾ ಡಾಕ್ಟರ್?
ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾ ಇರ್ತೀವಿ, ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ನಾವು ಅದನ್ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಆ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕಾಗುತ್ತೆ, ಆಮೇಲೆ ಒಳ್ಳೆ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. ಏನಾದ್ರು ಪ್ರಿವೆಂಟ್ ಡಯಾಬಿಟಿಸ್ ಆದ್ರೆ ಮೆಡಿಸಿನ್ಸ್ ಅಥವಾ ಇನ್ಸುಲಿನ್, ಫಸ್ಟ್ ಮೇನ್ಲಿ ಡಯಟ್, ಎಕ್ಸಸೈಸ್, ಅದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ.
ಅಂದ್ರೆ ಇಂಥವ್ರು ಪ್ರತಿ 2 ಚೆಕಪ್ ಮಾಡ್ತಾನೆ ಇರಬೇಕು 15 ಏನ್ ಕಾರಣಗಳಿಗೆ ಮೇಡಮ್ ಇಂಥವ್ರು ಮಾಡ್ತಾನೆ ಇರಬೇಕು ಅಂತ ಅನ್ನೋದಾದ್ರೆ,
ಅಂದ್ರೆ ಇದು ಮಗುವಿನ ಬೆಳವಣಿಗೆ ನೋಡ್ಬೇಕಾಗ್ತದೆ, ಲೈಕ್ ಬ್ಲಡ್ ಸಪ್ಲೈ ಟು ದ ಬೇಬಿ, ಏನಾದ್ರು ಬ್ಲಡ್ ಸಪ್ಲೈ ಏನಾದ್ರು ಕಮ್ಮಿ ಆದ್ರೆ ಅವಾಗ ನಾವು ಡೆಲಿವರಿ ಹೆಂಗ್ ಪ್ಲಾನ್ ಮಾಡ್ಬೇಕು, ಪ್ಲಾನಿಂಗ್ ಆಫ್ ಡೆಲಿವರಿ, ಅದಕ್ಕೋಸ್ಕರ ನಾವು ಎವ್ರಿ 2 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಈ ಪ್ಲಾನ್ ಅಂತ ಹೇಳಿದ್ರೆ ಡಾಕ್ಟರ್ ಯಾವ ರೀತಿ ಪ್ಲಾನ್ ಮಾಡ್ತೀರಾ ನೀವು?
ಪ್ಲಾನ್ ಅಂದ್ರೆ ನಾವು ಪೇನ್ ಬರೋವರೆಗೂ ವೇಟ್ ಮಾಡೋದಿಲ್ಲ. ಈಗ ಪೇನ್ ಬರಲಿ, 9 ಆದ್ಮೇಲೆ, ಈಗ ಡೇಟ್ ಕೊಟ್ಮೇಲೆ, ಡೇಟ್ ಕೊಡೋವರೆಗೂ ನಾವು ವೇಟ್ ಮಾಡೋದಿಲ್ಲ. ಸೊ 37 ವಾರದ ನಂತರ ಪ್ಲಾನ್ ಮಾಡ್ತೀವಿ. 37 ವಾರದ ನಂತರ ಬೇಬಿ ಮೆಚೂರ್ಡ್ ಆಗಿರ್ತದೆ. ಸೊ 37 ವಾರದ ನಂತರ ಪ್ಲಾನ್ ಡೆಲಿವರಿ. ಸೊ ಈ ಡೆಲಿವರಿ ಎಲ್ಲ ಪ್ಲಾನ್ ಮಾಡಿ ಇದರ ಇಂಡ್ಯೂಸ್ ಮಾಡ್ತೀವಿ, ಇಂಡಕ್ಷನ್ ಆಫ್ ಲೇಬರ್ ಅಂತ ಹೇಳ್ತೀವಿ. ಸೊ ಇಂಡ್ಯೂಸ್ ಮಾಡಿ ಪ್ಲಾನ್ ಮಾಡ್ತೀವಿ.
ಅಂತವ್ರು ಇದಕ್ಕೆ ಒಪ್ಕೋತಾರೆ ಅಂತ ಹೇಳ್ತೀರಿ ಡಾಕ್ಟರ್?
ಒಪ್ಕೊಂತಾರೆ, ಯಾಕಂದ್ರೆ ಅವ್ರ ರೆಗ್ಯುಲರ್ ಫಾಲೋ ಅಪ್ ಬಂದ್ರೆ ನಮಗೂ ಪೇಷಂಟ್ಗೂ ಒಳ್ಳೆ ರ್ಯಾಪೋ ಇರ್ತದೆ. ಸೊ ಅವ್ರು ಒಪ್ಕೊಂತಾರೆ. ಸೊ ಮಾಡ್ಲೇಬೇಕಾಗ್ತದೆ.
ಮತ್ತೆ ಬಿ ಪಿ, ಶುಗರ್, ಥೈರಾಯ್ಡ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಮತ್ತೆ ಬೇರೆಯವ್ರಿಗೆ ಒಂದು ಕರೆದಿಯಂತೆ. ಹಲೋ, ಹಲೋ,
ಹಲೋ ಸರ್, ನಮಸ್ಕಾರ ಸರ್.
ನಮಸ್ಕಾರ ಹೇಳಿ, ಯಾರು ಮಾತಾಡ್ತಾರದು?
ನಾವು ಸಿಂಧಿನ್ ಇಲ್ಲ ಸರ್ ಗುರಣ ಅಂತ ಹೇಳಿ.
ಗುರಣ ಹೇಳಿ, ಕಾರ್ಯಕ್ರಮದಲ್ಲಿ ವಿಷಯಕ್ಕೆ ಸಂಬಂಧಂತೆ ಮೇಡಮ್ ಹತ್ರ ಮಾತಾಡಿ.
ನಮಸ್ಕಾರ ಸರ್. ಹೇಳಿ ಹೇಳಿ ಸರ್.
ಮೇಡಮ್ ಅವರ ಹೆಣ್ಮಕ್ಳು ಈ ಗರ್ಭಧಾರಣೆ ಒಂದೂವರೆ ತಿಂಗಳ ಎರಡು ತಿಂಗಳ ಆದ್ಮೇಲೆ ರೀ ಅವು ಅಬಾರ್ಷನ್ ಆಗ್ತಾವಲ್ರಿ, ಯಾವ ಕಾರಣದಿಂದ ಆಗ್ತಾವ್ರಿ?
ಅದೇ ಅದು ಅಬಾರ್ಷನ್ ಏಜ್ ಎಷ್ಟು ಅವ್ರದ್ದು ಸರ್? ವಯಸ್ಸು ಎಷ್ಟು ಅವ್ರದ್ದು? ವಯಸ್ಸು ಎಷ್ಟು?
ಇಪ್ಪತ್ತೆರಡು.
ಓಕೆ, ಈ ತರ ಅಬಾರ್ಷನ್ಸ್ ಆಗತ್ತೆ, ಇದು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಎಷ್ಟನೇ ತಿಂಗಳಿಗೆ ಅಬಾರ್ಷನ್ ಆಗ್ತಾ ಇದೆ ಹೇಳಿ?
ಒಂದೂವರೆ ತಿಂಗಳಿಗೆ ಆಗಿದ್ರಿ ಮೇಡಮ್, ಅದ್ರ ಮಗಳದೇ.
ಸೊ ಇದಕ್ಕೆ ಎಷ್ಟೊಂದು ಹಲವಾರು ಕಾರಣಗಳಿರ್ಬೋದು ಅಬಾರ್ಷನ್ ಆಗ್ಲಿಕ್ಕೆ. ಸೊ ಅದಕ್ಕೆ ನೀವು ಒಂದ್ಸಲ ಡಾಕ್ಟರ್ ಹತ್ರ ನೋಡ್ಬೇಕಾಗುತ್ತೆ. ನೀವು ಬಿ ಎಲ್ ಡಿ ರೂಮ್ ನಂಬರ್ 2 ಒಂದ್ಸಲ ಬನ್ನಿ, ಒಂದು ಡೀಟೇಲ್ ಚೆಕಪ್ ಆಗಬೇಕಾಗುತ್ತೆ. ನಿಮ್ದು ಇಡೀ ಹಿಸ್ಟ್ರಿ, ನಿಮ್ದೆಲ್ಲ ಏನೇನಾಯ್ತು, ನಿಮ್ದೆಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡು ಬನ್ನಿ.
ಫಸ್ಟ್ ಒಂದು ಮಗು ಆಗೈತೆ ಅವರಿಗೆ.
ಓಕೆ,
ಇದು ಎರಡನೇ ಎರಡು ವರ್ಷ ನಂತರ ಗರ್ಭಧಾರಣೆ ಆದಾಗ ಒಂದೂವರೆ ತಿಂಗಳಿಗೆ ಅದು ಅಬಾರ್ಷನ್ ಆಯ್ತು.
ಅಬಾರ್ಷನ್ ಆಯ್ತು. ಒಂದೊಂದ್ಸಲ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ, ಅದು ಮ್ಯಾಚ್ ಆಗದೆ ಇದ್ರು ಅಬಾರ್ಷನ್ಸ್ ಆಗ್ಬಹುದು. ಅದ್ರ ನಿಮ್ ರಿಪೋರ್ಟ್ಸ್ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ.
ಓಕೆ ಮೇಡಮ್.
ಓಕೆ, ಥ್ಯಾಂಕ್ ಯು.
ಒಳ್ಳೇದು ಗುರುಣವೇ, ಧನ್ಯವಾದಗಳು ಡಾಕ್ಟರ್. ಇದು ಬಿ ಪಿ, ಶುಗರ್, ಥೈರಾಯ್ಡ್ ಅಂತ ಎಲ್ಲ ಹೇಳಿದ್ರೆ ಡಾಕ್ಟರ್, ಅದನ್ನು ಬಿಟ್ಟು ಬೇರೆಯವರಿಗೆ ಯಾರಿಗೆ ಈ ರೀತಿಯಾದ ಸಾಧ್ಯತೆಗಳು ಹೆಚ್ಚು ಅನ್ನೋದು?
ಅಂದ್ರೆ ಈಗ ಡೆಲಿವರಿ ಟೈಮ್ ನಲ್ಲಿ ನಾನು ಹೇಳ್ತೇನೆ, ನೆಕ್ಸ್ಟ್ ಡೆಲಿವರಿ ಟೈಮ್ ಅಲ್ಲಿ, ಡೆಲಿವರಿ ಟೈಮ್ ಅಲ್ಲಿ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್, ಈಗ ಜಸ್ಟ್ ಒಂದು ಕಾಲ್ ಬಂತಲ್ಲ, ಈ ತರ ಮತ್ತೆ ಮತ್ತೆ ಅಬಾರ್ಷನ್ಸ್ ಆಗೋದು, ಆಮೇಲೆ ಲೈವ್ ಬೇಬೀಸ್ ಹುಟ್ಟೋದಿಲ್ಲ, ಇಂಟ್ರಾಯುಟ್ರೈನ್ ಫೀಟಲ್ ಡೆತ್ ಅಂತ ಹೇಳ್ತೀವಿ,
ಹೊಟ್ಟೆಲೆ
ಮಗು ಸತ್ತು ಹೋಗೋದು, ಆಮೇಲೆ ಮಾಸ್ ಮುಂದೆ ಇರೋದು, ಪ್ಲಾಸೆಂಟಾ ಪ್ರೀವಿಯ ಆತರ ಮಾಸ್ ಮುಂದೆ ಇರೋದ್ರಲ್ಲಿ ಮಾಸ್ ಕೂಸಿನ ತಲೆಗಿಂತ ಮುಂದೆ ಇರ್ತದೆ. ಸೊ ಆ ಟೈಮಲ್ಲಿ ಡೆಲಿವರಿ ಮಾಡೋ ಟೈಮಲ್ಲಿ ಫಸ್ಟ್ ಮಾಸ್ ಹೊರಗಡೆ ಬರ್ತದೆ, ಆ ಟೈಮಲ್ಲಿ ನಾವು ಸಿಸರಿನ್ ಸೆಕ್ಷನ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಹೈ ರಿಸ್ಕ್ ಲೇಬರ್ ಕ್ಯಾಟಗರಿಗೆ ಹೋಗ್ತದೆ.
ನಿಮ್ಮ ಪ್ರಕಾರವಾಗಿ ಸಿಸರಿನ್ ಕೂಡ ಹೈ ರಿಸ್ಕ್ ಅಂತ ಹೇಳ್ತೀವಿ,
ಹೈ ರಿಸ್ಕ್ ಲೇಬರ್ ಹೋಗ್ತದೆ. ಹೌದು.
ಮತ್ತೆ ಆಂಟಿನೆಟಲ್ ರೆಗ್ಯುಲೇಟರಿ ಚೆಕಪ್ ನ ಮಹತ್ವ ಯಾಕೆ ಅಂತ ನೀವು ಹೇಳೋದು?
ಆಂಟಿನೆಟಲ್ ಈಗ ಜಸ್ಟ್ ನಾನು ಈಗ ಇದಕ್ಕಿಂತ ಮುಂಚೆನೂ ನಾನು ಹೇಳಿದೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿಲಿ ಎವ್ರಿ 2 weekly ಚೆಕಪ್ ಮಾಡಬೇಕಾಗ್ತದೆ ಅಂತ. ಸೊ ಈ 2 weekly ಚೆಕಪ್, ಬ್ಲಡ್ ಡ್ರಿಪ್ ಎವ್ರಿ ವೀಕ್, ಒಂದೊಂದ್ಸಲ ನಾವು ಬ್ಲಡ್ ಟೆಸ್ಟ್ ಹೇಳ್ಬೋದು, ಶುಗರ್ ಟೆಸ್ಟ್ ಹೇಳ್ಬೋದು, ಯೂರಿನ್ ಟೆಸ್ಟ್ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಪೇಷಂಟಿಗೆ ಏನಾದರೂ ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ನಾವು ವೀಕ್ಲಿ ನಾವು ಯೂರಿನ್ ಚೆಕ್ ಮಾಡ್ತೀವಿ, ಏನಾದರೂ ಪ್ರಾಬ್ಲಮ್ ಇದ್ರೆ, ಏನಾದರೂ ಇನ್ಫೆಕ್ಷನ್ಸ್ ಇದ್ರೆ ಅದನ್ನು ಟ್ರೀಟ್ ಮಾಡ್ಬೋದು, ಆಮೇಲೆ ರೆಗ್ಯುಲರ್ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ, ಆಮೇಲೆ ಮೆಡಿಸಿನ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಈಗ ಈ ತರ ಫಿಟ್ಸ್ ಬರೋದು, ಎಪಿಲೆಪ್ಸಿ, ಅಪಸ್ಮರ ಕಾಯಿಲೆ, ಈ ತರ ಫಿಟ್ಸ್ ಬರೋರು ಅಂತ ಪೇಷಂಟ್ಸ್ ಇದ್ರೆ ಅವ್ರ ಮೆಡಿಸಿನ್ಸ್ ನಾವು ಚೇಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪ್ರೆಗ್ನೆನ್ಸಿಲಿ ಆ ಮೆಡಿಸಿನ್ಸ್, ಕೆಲವು ಮೆಡಿಸಿನ್ಸ್ ಅನಾಮಲಿಸ್ ಬೇಬಿ ಆಗ್ತದೆ, ಮಕ್ಕಳು ಸರಿಯಾಗಿ ಹುಟ್ಟೋದಿಲ್ಲ. ಸೊ ಮೆಡಿಸಿನ್ಸ್ ಚೇಂಜ್ ಮಾಡಿ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ.
ನಿಮ್ಮ ಪ್ರಕಾರವಾಗಿ 15 ದಿವಸಕ್ಕೆ ಚೇಂಜ್ ಆಗ್ಬೋದು ಅಂತ ಹೇಳ್ತೀರಾ ಡಾಕ್ಟರ್? ಇವಾಗ 15 ದಿವಸ ಚೆನ್ನಾಗಿ ಇರ್ತಾರೆ ಈ ರಿಪೋರ್ಟ್ ಅಲ್ಲಿ, ಮತ್ತೆ ತಿರ್ಗಾ 15 ದಿವಸಕ್ಕೆ ಬದಲಾವಣೆ
ಆಗ ಚಾನ್ಸಸ್ ಇರ್ತದೆ?
ಎಷ್ಟು ಪ್ರತಿಶತ ಬದಲಾವಣೆ ಆಗ್ಬೋದು?
ಅದು ಎಲ್ಲಾದ್ರೂ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಈಚ್ ಒಂದೊಂದು ಡಿಸೀಸ್ ಒಂದೊಂದ್ ತರ ಇರುತ್ತೆ. ಶುಗರ್ ಅಂದ್ರೆ ಶುಗರ್ ಕಂಟಿನ್ಯೂಸ್ ಆಗಿ ನಾವು ಶುಗರ್ ಮಾನಿಟರಿಂಗ್ ಮಾಡಬೇಕಾಗುತ್ತೆ, ಮನೆಯಲ್ಲೇ ಮಾನಿಟರಿಂಗ್ ಮಾಡಕ್ ಹೇಳ್ತೀವಿ, ಸೆಲ್ಫ್ ಮಾನಿಟರಿಂಗ್, ಸೆಲ್ಫ್ ಬ್ಲಡ್ ಶುಗರ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ಅದ್ರದೊಂದು ಕಟ್ ಆಫ್ ಲೆವೆಲ್ಸ್ ಕೊಟ್ಟಿರ್ತೀವಿ, ಪ್ರೆಗ್ನೆನ್ಸಿ ಕಟ್ ಆಫ್ ಲೆವೆಲ್ಸೇ ಬೇರೆ ಇರ್ತದೆ ದ್ಯಾನ್ ನಾರ್ಮಲ್ ಪ್ರೆಗ್ನೆಂಟ್ ದ್ಯಾನ್ ನಾರ್ಮಲ್. ಸೊ ಅದೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದರಿಂದ ಮಗುಗೆ ತುಂಬಾ ತೊಂದರೆ ಆಗ್ತದೆ, ಒಂದೊಂದ್ಸಲ ಮಿಸ್ ಕ್ಯಾರೇಜಸ್ ಆಗ್ತದೆ, ಇಂಟ್ರಾಯುಟ್ರೈನ್ ಡೆತ್ ಆಗ್ತದೆ.
ಎಷ್ಟು ತಿಂಗಳಲ್ಲಿ ಇದು ಒಳಗೆ ಮಗು ಸಾಯಬಹುದು?
ಎನಿ ಟೈಮ್ ಏನ್ ಬೇಕಾದ್ರೂ ಆಗ್ಬಹುದು. ಆ ಶುಗರ್ ಅನ್ಕಂಟ್ರೋಲ್ಡ್ ಇದ್ರೆ ಎನಿ ಟೈಮ್ ಶಿ ಕ್ಯಾನ್ ಲೂಸ್ ದ ಪ್ರೆಗ್ನೆನ್ಸಿ.
ಅಂದ್ರೆ ಹೈ ಬಿ ಪಿ ಇದ್ರೂ ಈ ರೀತಿಯಾದ?
ಹೌದು, ಹೈ ಬಿ ಪಿ ಇದ್ರೆ ಈ ತರ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ, ತಾಯಿ ಜೀವಕ್ಕೆ ಅಪಾಯ ಇರ್ತದೆ ಆ ಟೈಮ್ ನಲ್ಲಿ.
ಥೈರಾಯ್ಡ್ ಅವ್ರಿಗೆ ಏನು ಇದರಲ್ಲಿ ತೊಂದರೆ ಅಂತ ಹೇಳ್ತೀರಾ ಡಾಕ್ಟರ್?
ಥೈರಾಯ್ಡ್ ಅದೇ ಥೈರಾಯ್ಡ್ ಲೆವೆಲ್ಸ್ ನೋಡ್ಬೇಕಾಗುತ್ತೆ. ಥೈರಾಯ್ಡ್ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತದೆ ರೈಟ್, ಇವಾಗ ಕನ್ಸೆಪ್ಷನ್ ಪ್ರೆಗ್ನೆನ್ಸಿ ಆಗಿರೋ ಟೈಮ್ ಇಂದ ಲಾಸ್ಟ್ ವರೆಗೂ ಪ್ರಾಬ್ಲಮ್ಸ್ ಆಗ್ತಾನೆ ಇರ್ತದೆ. ಈಗ ಏನಾದರೂ ಪ್ರೆಗ್ನೆನ್ಸಿ ಆದರೆ ಮಿಸ್ ಕ್ಯಾರೇಜಸ್ ಆಗ್ಬೋದು, ಮಧ್ಯದಲ್ಲಿ ಏನಾದರೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ಬೋದು, ಲಾಸ್ಟಲ್ಲಿ ಬೇಬಿ ಡೆತ್ ಆಗೋ ಕೂಡ ಚಾನ್ಸಸ್ ಇರ್ತದೆ ಥೈರಾಯ್ಡ್ ಫಂಕ್ಷನ್ಸ್ ನಾರ್ಮಲ್ ಇಲ್ಲದೆ ಇದ್ರೆ.
ಅಂದ್ರೆ ತಾಯಿಯಿಂದ ಮಗುಗೆ ಈ ಥೈರಾಯ್ಡ್ ಬರಬಾರದು ಅನ್ನೋದಕ್ಕೆ ನೀವು ಏನೇನು ಒಂದು ಮೆಡಿಕಲ್ ಇದರಲ್ಲಿ ಮಾಡ್ತೀರಾ ಅಂತ ಹೇಳಿ?
ಅಂದ್ರೆ ಫಸ್ಟ್ 12 ವಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ ಟೈಮಲ್ಲಿ ಮೆಡಿಸಿನ್ಸ್ ತಗೊಳ್ತಾನೆ ಇರಬೇಕು. 12 ವಾರ ಬೇಬಿದು ಥೈರಾಯ್ಡ್ ಗ್ಲ್ಯಾಂಡ್ ಡೆವಲಪ್ ಆಗಿರಲ್ಲ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಮದರ್ಸ್ ಥೈರಾಯ್ಡ್. ಸೊ ಆ ಟೈಮ್ ತುಂಬಾನೇ ಕ್ರೂಷಿಯಲ್, ಆ ಟೈಮಲ್ಲಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಂತ ಇರಬೇಕು, ಕಂಟಿನ್ಯೂಸ್ ಥ್ರೂ ಔಟ್ ಪ್ರೆಗ್ನೆನ್ಸಿ ತಗೊಂತಾನೆ ಇರಬೇಕು. ಡೆಲಿವರಿ ಆದ್ಮೇಲೆ ನಾವು ಮತ್ತೆ ಮಾನಿಟರ್ ಮಾಡ್ತೀವಿ, ಒಂದು ಆರು ವಾರ ಆದ್ಮೇಲೆ ಮತ್ತೆ ಥೈರಾಯ್ಡ್ ಲೆವೆಲ್ಸ್ ಚೆಕ್ ಮಾಡ್ತೀವಿ. ಇನ್ ಕೇಸ್ ಅದು ನಾರ್ಮಲ್ ಇದ್ರೆ ಮೆಡಿಸಿನ್ ಸ್ಟಾಪ್ ಮಾಡ್ತೀವಿ, ಬಟ್ ಇನ್ನೂ ಹೈ ಇದ್ರೆ ಆ ಮೆಡಿಸಿನ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಅವ್ರಿಗೆ ಥೈರಾಯ್ಡ್ ಡಿಸೀಸ್ ಇದೆ ಅಂತ.
ಅಂದ್ರೆ ತಾಯಿಯಿಂದ ಮಗುವಿಗೆ ಎಂತ ಕಾಯಿಲೆನೂ ಹೋಗುತ್ತೆ,
ಶುಗರ್ ಹೋಗ್ಬೋದು.
ಅದಕ್ಕೆ ಅವನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ತಾವು ಮಗುಗೆ ಬರಬಾರದು ಅಂತ ಅಂದ್ರೆ
ಫಸ್ಟ್ ತಾಯಿ ಏಜ್ ಇಂಪಾರ್ಟೆಂಟ್, ಅದಾದ್ಮೇಲೆ ತೂಕ ಕಮ್ಮಿ ಮಾಡ್ಕೊಬಹುದು. ಈಗ ತುಂಬಾ ದಪ್ಪ ಇದ್ದವ್ರಿಗೆ ಡಯಾಬಿಟಿಸ್ ತುಂಬಾನೇ ಕಾಣಿಸ್ಕೊಳ್ಳುತ್ತೆ. ಅದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಾನು ಹೇಳ್ದಂಗೆ, ಹೆಲ್ದಿ ನ್ಯೂಟ್ರಿಷಿಯಸ್ ಡಯೆಟ್ ಅದನ್ನೆಲ್ಲ ತಗೊಳ್ಬೇಕಾಗತ್ತೆ. ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕಾಗತ್ತೆ. ಸೊ ಇದೆಲ್ಲ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕೊಡಬೇಕಾಗತ್ತೆ ಮಗುಗೆ. ಸೊ ಇದರಿಂದ ಒಂದು ಒಳ್ಳೆ ಔಟ್ಕಮ್ ಬರ್ತದೆ.
ಮತ್ತೆ ಇದ್ರ ಜೊತೆಗೆ ಬೇರೆ ಕಾಯಿಲೆಗಳು ಇರುತ್ತೆ, ಈಗ ಗುಣಪಡಿಸಲಾಗಿರತಂತಹ ಕಾಯಿಲೆಗಳು, ಅಂತ ತಾಯಿರು ಗರ್ಭಧಾರಣೆ ಮಾಡಿರ್ತಾರೆ ಡಾಕ್ಟರ್, ಆ ಟೈಮಲ್ಲಿ ಮಗುನು ತಾಯಿನೂ ಬೇರೆ ಇದು ಮಾಡಬೇಕು. ತಾಯಿಗೆ ಇರುತ್ತೆ ಆ ತರ ಕಾಯಿಲೆಗಳು, ಆ ಟೈಮಲ್ಲಿ ತಾವೇನ್ ಮುಂಜಾಗ್ರತೆಗಳನ್ನ ವಹಿಸ್ತೀರಾ ಅಂತ.
ಅಂದ್ರೆ ಈ ತರ ಹೆಚ್ ಐ ವಿ, ಹೆಚ್ ಪಿ ಎಸ್ ಎ ಜಿ, ಅಂದ್ರೆ ಇನ್ಫೆಕ್ಷನ್ಸ್, ವ್ಯಾರಿಸೆಲ್ಲ ಇನ್ಫೆಕ್ಷನ್ಸ್, ಅದರೆಲ್ಲ ಇನ್ಫೆಕ್ಷಸ್ ಡಿಸೀಸಸ್ ಬಂದಾಗ ಆಗ ಈಗ ತಾಯಿಗಳಿಗೆ ಮೆಡಿಸಿನ್ಸ್ ನಾವು ಆಗ್ಲೇ ಸ್ಟಾರ್ಟ್ ಮಾಡಿರ್ತೀವಿ. ಮೆಡಿಸಿನ್ ಸ್ಟಾರ್ಟ್ ಮಾಡಿ ಆಸ್ ಯು ನಾನು ಹೇಳ್ದಂಗೆ ಡೆಲಿವರಿನ್ ಪ್ಲಾನ್ ಮಾಡ್ತೀವಿ. ಕೆಲವ್ರು ಮೆಡಿಸಿನ್ಸ್ ಅದೇ ಮಗುವಿಗೆ ಹೋಗ್ದಿಲ್ದಂಗೆ ಆತರ ಪ್ರಿವೆಂಟ್ ಮಾಡ್ತೀವಿ. ಆದ್ರೆ ಇದಕ್ಕೆ ಡೈಲಿ ಅಸೆಸ್, ಡೈಲಿ ಮಾನಿಟರಿಂಗ್ ಬೇಕು. ಎನಿ ಟೈಮ್ ನಾವು ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಈಗ ತಾಯಿಗೂ ಅಪಾಯಕ್ಕೆ ಆಗ್ಬಾರ್ದು, ಮಗುಗೂ ಅಪಾಯ ಆಗ್ಬಾರ್ದು. ರಿಸ್ಕ್ ಅಂಡ್ ಬೆನಿಫಿಟ್ ಎರಡನ್ನೂ ವೇ ಮಾಡಿ ನಾವು ಕಾಲ್ ತಗೊಳ್ಬೇಕಾಗುತ್ತೆ ಆ ಟೈಮ್ನಲ್ಲಿ. ಸೊ ಟೈಮ್ಲಿ ಮ್ಯಾನೇಜ್ಮೆಂಟ್, ಆ ಟೈಮ್ ಯಾವಾಗ ಡೆಲಿವರಿ ಮಾಡ್ತೀರ ಆ ಟೈಮ್ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಸೊ ಅದಕ್ಕೋಸ್ಕರ ನಿಯೋನೆಟಲ್ ಕೌನ್ಸಿಲಿಂಗ್, ನವಜೋತ ಶಿಶುಗಳು ಎಲ್ಲರೂ ಇರೋ ಹಾಸ್ಪಿಟಲ್ ಅಂತ ಟರ್ಷರಿ ಕೇರ್ ಹಾಸ್ಪಿಟಲ್ಗೆ ಪೇಷಂಟ್ಸ್ ಹೋದ್ರೆ ಒಳ್ಳೇದು.
ಅಂದ್ರೆ ಅನಾಮಲಿ ಸ್ಕ್ಯಾನ್ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡಿದ್ರೆ, ಈಗೆಲ್ಲ ಅದು ಹೆಚ್ಚು ಇದಾಗಿದೆ.
ಹೌದೌದು. ಸೊ ಸ್ಕ್ಯಾನ್ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗ ಎಲ್ಲ ಪೇಷಂಟ್ಸ್ ಈಗ ಲಾಸ್ಟ್ 9th ತಿಂಗಳು ಸ್ಕ್ಯಾನ್ ಬಂದು ನಮಗೆ ರಿಪೋರ್ಟ್ ತೋರಿಸ್ತಾರೆ. ಇದ್ರಲ್ಲಿ ಒಂದು ಡೇಟ್ ಇದೆ, ನೀವು ಬೇರೆ ಡೇಟ್ ಕೊಟ್ಟಿದ್ದೀರ ಅಂತ. ಸೊ ಅದು ಹಂಗಾಗಲ್ಲ, ಫಸ್ಟ್ 3 ಮಂತ್ಸ್ ಅದು ನೀವು ಸ್ಕ್ಯಾನ್ ಮಾಡ್ತೀರ ಆ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಡೇಟೇ ನಿಮ್ ಡೆಲಿವರಿ ಡೇಟ್ ಇರ್ತದೆ, ಹೆಚ್ಚು ಕಮ್ಮಿ ಆ ಡೆಲಿವರಿ ಡೇಟ್ ಇರ್ತದೆ. ಸೊ 11ರಿಂದ 14ನೇ ವಾರ NT ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ಡಿಫೆಕ್ಟ್ಸ್ ಕಾಣಿಸಿದ್ರೆ ನಾವೇನು ನೋಡ್ಬೋದು, ಅದರಲ್ಲಿ ಡಿಫೆಕ್ಟ್ಸ್ ಈಸಿಯಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಮಗುವಿನ ಬೆಳವಣಿಗೆ ತುಂಬಾ ಸಣ್ಣದಿರ್ತದೆ, ಮತ್ತೆ ಅದ್ರ ಲೆಂತ್ ಪ್ರಕಾರ ನಾವು ಡೇಟ್ ಡಿಸೈಡ್ ಮಾಡ್ತೀವಿ. ಅನಾಮಲಿ ಸ್ಕ್ಯಾನ್ ಅಂದ್ರೆ ದೊಡ್ಡ ಸ್ಕ್ಯಾನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅನಾಮಲಿ ಸ್ಕ್ಯಾನ್, NT ಸ್ಕ್ಯಾನ್ ಎರಡು ದೊಡ್ಡ ಸ್ಕ್ಯಾನ್. ಅಂದ್ರೆ ಟೈಮ್ ಬೌಂಡ್ ಸ್ಕ್ಯಾನ್, ಅದೇ ಟೈಮಿಗೆ ಮಾಡಬೇಕು. ನೀವು ಅದಕ್ಕಿಂತ ಮುಂದೆ ಹೋದ್ರು ಅದಕ್ಕಿಂತ ಹಿಂದೆ ಹೋದ್ರು ಏನು ಯೂಸ್ ಇಲ್ಲ ಅದರಿಂದ. ಸೊ 18ರಿಂದ 20 ವಾರ ಅನಾಮಲಿ ಸ್ಕ್ಯಾನ್, ಅಂದ್ರೆ ಮಿಡ್ ಟ್ರೈಮಿಸ್ಟರ್ ಅನಾಮಲಿ ಅಂತ ಕರಿತೀವಿ. ಅದ್ರಲ್ಲಿ ಎಲ್ಲ ಅಂಗಾಂಗಗಳು ಎಲ್ಲ ಡೆವಲಪ್ ಆಗಿರುತ್ತೆ. ಸೊ ಏನಾದ್ರೂ ಡಿಫೆಕ್ಟ್ ಇದ್ರೆ ಆ ಟೈಮ್ನಲ್ಲಿ ನಾವು ಟರ್ಮಿನೇಟ್ ಮಾಡದ ಬೇಡವಾದ ಡಿಸಿಷನ್ ಮೇಕಿಂಗ್ ಅದು ತುಂಬಾನೇ ಇಂಪಾರ್ಟೆಂಟ್. ಈಗ ಒಂದು 6 ತಿಂಗಳಿಗೆ 7 ತಿಂಗಳಿಗೆ ಸ್ಕ್ಯಾನ್ ರಿಪೋರ್ಟ್ ತಗೊಂಬಂದ್ರೆ ಏನು ಇದಿಲ್ಲ, ಲೀಗಲಿ ನಾವು ಟರ್ಮಿನೇಟ್ ಮಾಡೋಕ್ಕೂ ಆಗೋದಿಲ್ಲ. ಈಗ ಅದಕ್ಕೆ ಮತ್ತೆ ಇದೆರಡು ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನಾವು ಗ್ರೋತ್ ಮಾನಿಟರ್ ಮಾಡ್ತೀವಿ, ಮಗುವಿನ ಸುತ್ತ ನೀರು ಮಾನಿಟರ್ ಮಾಡ್ತೀವಿ, ಏನಾದ್ರು ಬೇಕಿದ್ರೆ ರಿಪೀಟೆಡ್ ಸ್ಕ್ಯಾನ್ಸ್ ಮಾಡ್ತೀವಿ. ಏನಾದ್ರು ಮಗು ಬ್ಲಡ್ ಸಪ್ಲೈ ಏನಾದ್ರು ಕಮ್ಮಿ ಇದ್ರೆ ಅವಾಗ ಮಾನಿಟರಿಂಗ್ ಬೇಕಾಗ್ತದೆ, ಇಲ್ಲಾಂದ್ರೆ ಬೇಕಾಗೋದಿಲ್ಲ.
ಅಂತ ಈ ತರ ಸಂದರ್ಭದಲ್ಲಿ ಮಗುವನ್ನ ತೆಗಿಬೇಕು ಅಥವಾ ತಾಯಿಗೆ ರಿಸ್ಕ್ ಇದ್ದಾಗ ತಾವ್ ಯಾವ ರೀತಿ ಅವ್ರಿಗೆ ತಾಯಿಗೆ ಹೇಳ್ತೀರಾ, ಆ ಕಡೆ ಅವ್ರಿಗೆ ಯಾವ ರೀತಿ ಅದನ್ನ ಮಾಡ್ತೀರಾ ಡಾಕ್ಟರ್? 7 ತಿಂಗಳು ಮಗುನು ಚೆನ್ನಾಗಿರುತ್ತೆ, ಕೊನೆ ಟೈಮಲ್ಲಿ ಮಗು ಅಂಗಾಂಗಗಳಲ್ಲಿ ವೈಫಲ್ಯ ಆತರ ಇದ್ದಾಗ ತಾವು ಏನು ಮುಂಜಾಗ್ರತಾ ಕ್ರಮಗಳಲ್ಲಿ ಮಾತಾಡೋದಾದ್ರೆ
ಅದೇ ತುಂಬಾ ಇಂಪಾರ್ಟೆಂಟ್. 5ನೇ ತಿಂಗಳು ಸ್ಕ್ಯಾನ್ ಮಾಡಿಸಿದ್ರಷ್ಟೇ ಇದನ್ನೆಲ್ಲ ಗೊತ್ತಾಗ್ತದೆ, ಎಲ್ಲಾನು ಗೊತ್ತಾಗ್ತದೆ, ಆಲ್ಮೋಸ್ಟ್ ಎಲ್ಲಾನು ಗೊತ್ತ. 5ನೇ ತಿಂಗಳು ಸ್ಕ್ಯಾನ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾರು ಅದ್ ಮಾಡಿಸ್ತಾ ಇಲ್ಲ, ಅದು ಎಲ್ಲಿ ಫೆಸಿಲಿಟೀಸ್ ಇದೆ ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಬಟ್ ಈಗ BLDಲಿ ಎಲ್ಲಾನು ಫೆಸಿಲಿಟೀಸ್ ಇದೆ, ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇದೆ, ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೆಷಾಲಿಟೀಸ್. ಸೊ ಸ್ಕ್ಯಾನಿಂಗ್ ಡಾಕ್ಟರ್ ಕೂಡ ಅಲ್ಲೇ ಇರ್ತಾರೆ, ಅಲ್ಲಿ ಬಂದು ಮಾಡಿಸ್ಕೊಬಹುದು. ಆದ್ರೆ ಅದು ಕರೆಕ್ಟ್ ಟೈಮಿಗೆ ಮಾಡಬೇಕು.
ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಡಾಕ್ಟರ್? ಇದಿಷ್ಟಕ್ಕೂ ಲೆಕ್ಕ ಅಂದ್ರೆ ಈ ಮಧುಮೇಹ ತಾಯಿಗಳಲ್ಲಿ ಚಿಕಿತ್ಸಾ ಕ್ರಮ ಆಗಿರ್ಬೋದು, BPಯಲ್ಲಿ ಇರ್ತಕ್ಕಂಥವ್ರದ್ದಾಗಿರ್ಬೋದು, ಎರಡು ಒಟ್ಟಿಗೆ ಇರುತ್ತೆ. ಒಬ್ಬರಿಗೆ BP ಬಂದ್ರೆ ಶುಗರ್ ಬಂದೇ ಬರುತ್ತೆ, ಅಂತವ್ರಿಗೆ ನೀವು ಏನು ಹೇಳಕ್ ಇದು ಮಾಡ್ತೀರಾ ತಾಯಿದ್ರಿ?
ಅಂತ ತಾಯಂದ್ರಿಗೆ ಅದು ಫಸ್ಟ್ ನಮ್ಮ ಹತ್ರ ಬಂದಾಗ ನಾವು ಅದನ್ನ ಅದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಹೇಳ್ತೀವಿ. ಸೊ ಅವ್ರ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಫಸ್ಟ್ ನಾನು ಹೇಳಿದ ಫಾಲೋ ಅಪ್, ಕರೆಕ್ಟ್ ಫಾಲೋ ಅಪ್ ಮಾಡಬೇಕು. ಡಯೆಟ್, ಎಕ್ಸಸೈಸ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಆಮೇಲೆ ಟ್ಯಾಬ್ಲೆಟ್ಸ್ ನೋಡ್ಕೊಂತ ನಾವು ಚೇಂಜ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಫಸ್ಟ್ ಡಯೆಟ್ ಇಂದ ಕಂಟ್ರೋಲ್ ಆಗದೇ ಇದ್ರೆ ಶುಗರ್, ನೆಕ್ಸ್ಟ್ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಅಕಸ್ಮಾತ್ ಮೆಡಿಸಿನ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಬಿ ಇನ್ಸುಲಿನ್. ಈಗ BP ಬಂದ್ರೆ BP ಟ್ಯಾಬ್ಲೆಟ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಬಿ ಪಿ ನಾವು ರೆಗ್ಯುಲರ್ ಬಿ ಪಿ ಮಾನಿಟರಿಂಗ್ ಮಾಡ್ಬೇಕಾಗುತ್ತೆ. ತುಂಬಾ ಬಿ ಪಿ ತುಂಬಾ ಹೈನೇ ಇದ್ರೆ ನಾವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂತೀವಿ, ಯಾಕಂದ್ರೆ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಅದಾದ್ಮೇಲೆ ನಾವು ಡೆಲಿವರಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಈಗ ಮಗುವಿಗೆ ಅಕಸ್ಮಾತ್ 7ನೇ ತಿಂಗಳಿಗೆ ಡೆಲಿವರಿ ಆದರೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಂತ ಕೊಟ್ಟು ಮಗುಗೆ ಲಂಗ್ ಮೆಚೂರಿಟಿ ಬರೋ ಅಷ್ಟರಲ್ಲಿ ಮಾಡಿ ನಾವು ಸಿಸೇರಿಯನ್ ಸೆಕ್ಷನ್ ಪ್ಲಾನ್ ಮಾಡಬಹುದು.
ಮತ್ತೆ ಈ ಗರ್ಭಧಾರಣೆಯ ಸಮಯದಲ್ಲಿ ಬೇರೆ ಮಾತ್ರೆಗಳನ್ನು ನುಂಗಬಾರದು, ಮಗುಗೆ ಎಫೆಕ್ಟ್ ಆಗುತ್ತೆ, ಕೇವಲ ಅದನ್ನೇ ಮಾಡಬೇಕು, ಬೇರೆದೆಲ್ಲ ನುಂಗಕ್ಕೆ ಇದು ಮಾಡಲ್ಲ, ಇಂಥವ್ರಿಗೆ ನೀವು ಬಿ ಪಿದು ಕೊಡ್ತೀರಿ, ಶುಗರ್ದು ಕೊಟ್ಟು ಅವ್ರನ್ನ ಇದು ಮಾಡ್ತೀರಿ, ಯಾವ ರೀತಿ ಮೇಡಮ್?
ಅದು ಯಾವುದು ಸೇಫ್ ಇನ್ ಪ್ರೆಗ್ನೆನ್ಸಿ ಅಂತ ಟ್ಯಾಬ್ಲೆಟ್ಸ್ ಅಷ್ಟೇ ನಾವು ಪ್ರಿಸ್ಕ್ರೈಬ್ ಮಾಡೋದು, ಬೇರೆ ಟ್ಯಾಬ್ಲೆಟ್ಸ್ ಏನು ಪ್ರಿಸ್ಕ್ರೈಬ್ ಮಾಡಲ್ಲ. ಅದ್ರ ಜೊತೆ ನಾವು ಐಯನ್ ಕ್ಯಾಲ್ಶಿಯಂ, ಅದು ಐಯನ್ ಕ್ಯಾಲ್ಶಿಯಂ ತಗೊಳ್ಳೇಬೇಕು. ಕೆಲವರು ಐಯನ್ ಕ್ಯಾಲ್ಶಿಯಂ ಕೂಡ ತಗೊಳ್ಳೋದಿಲ್ಲ, ಅವ್ರದ್ದು ಐಯನ್ ತಗೊಂಡ್ರೆ ಮಗು ದಪ್ಪ ಬೆಳೆಯುತ್ತೆ ಆ ಥರ ಎಲ್ಲ ಹೇಳ್ತಾರೆ. ಸೊ ಈಗ ಬಿ ಪಿ ಶುಗರ್ ಅಂದರೆ ಈಗ ಬಿ ಪಿ ಇದ್ರೆ ಮಗುಗೆ ಮಗು ಸುತ್ತಿನ ನೀರು ಜಾಸ್ತಿ ಆಗ್ಬೋದು, ಅದು ಪಾಲಿಹೈಡ್ರಾಮ್ನಿಯಸ್ ಅಂತ ಹೇಳ್ತೀವಿ. ಮಗು ತುಂಬ ತೂಕ ಹೆಚ್ಚಿಗೆ ಆಗ್ಬೋದು, ಮ್ಯಾಕ್ರೋಸೋಮಿಕ್ ಬೇಬೀಸ್. ಸೊ ಇಂಥ ತೂಕ ಹೆಚ್ಚಾಗಿರೋದ್ರಿಂದ ನಾವು ಸಿಸೇರಿಯನ್ ಸೆಕ್ಷನ್ ಚಾನ್ಸಸ್ ರೇಟ್ ತುಂಬ ಹೆಚ್ಚಾಗುತ್ತೆ. ಮತ್ತು ಮಗುವಿಗೂ ಶುಗರ್ ಬರೋ ಚಾನ್ಸಸ್ ಲೇಟರ್ ಇನ್ ಲೈಫ್ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಬಿ ಪಿ ಇದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಉಲ್ಟ, ಮಗುವಿನ ಮಗು ಸುತ್ತಿನ ನೀರು ತುಂಬ ಕಮ್ಮಿ ಇರ್ತದೆ. ಆಮೇಲೆ ಆಲಿಗೋಹೈಡ್ರಾಮಿಯಸ್ ಅಂತೀವಿ ಅದಕ್ಕೆ ಮೆಡಿಕಲ್ ಟರ್ಮ್. ಮಗು ತುಂಬಾ ಚಿಕ್ಕದಾಗಿ ಬೆಳಿಬಹುದು, ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಆ ಥರ. ಸೊ ಇದು ಜಸ್ಟ್ ಆಪೋಸಿಟ್ ಆಗ್ತದೆ. ಸೊ ಎರಡು ಕಾಂಪ್ಲಿಕೇಟೆಡ್.
ಈ ತರ ರಿಸ್ಕ್ ಇಟ್ಕೊಂಡು ಸೆಂಟ್ರಲ್ ಬದ್ಬಿಟ್ರು ಮೇಡಮ್, ಏನು ಈಗ ಹಳ್ಳಿ ಕಡೆ ಅವ್ರಿಗೆ ಏನು ಗೊತ್ತಾಗಲ್ಲ, ಬೆಳೆಯೋದು ಬೆಳೀತಾ ಇರುತ್ತೆ ಅಂತ ಅನ್ಕೊಂತಾರೆ, ಸಡನ್ ಆಗಿ ಬಂದ್ರು ಅಂತ ಸಮಯದಲ್ಲಿ ತಾವು
ಅದೇ ಈ ತರ ಕೇಸಸ್ ಸಡನ್ ಆಗಿ ಬಂದ್ರೆ ಅನ್ಬುಕ್ಡ್ ಕೇಸಸ್ ಅಂತೀವಿ, ನಮ್ದು ಅದ್ರ ಫಾಲೋ ಅಪ್ ಇರೋದ್ರಲ್ಲ. ಸೊ ಅವ್ರದ್ದು ಹಳೆ ರಿಪೋರ್ಟ್ಸ್ ನಮ್ಮ ಹತ್ರ ಯಾವ್ದಿದೆ ಅದನ್ನ ನೋಡಿ, ಆಮೇಲೆ ನಾವು ಬ್ಲಡ್ ಟೆಸ್ಟ್ ಬೇಕಾಗಿರೋ ಬ್ಲಡ್ ಟೆಸ್ಟ್ ಮಾಡಿ ಟ್ರೀಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅದಾದ್ಮೇಲೆ ನಾವು ರಿಸ್ಕ್ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ಫೀಟೋಮೆಟರ್ನಲ್ ರಿಸ್ಕ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಎರಡು ರಿಸ್ಕ್ ಅಂಡ್ ಬೆನಿಫಿಟ್ ವೇ ಮಾಡಿ ಆಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವಾಗ ಡೆಲಿವರಿ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಆಮೇಲೆ ಎಲ್ಲ ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಅಟೆಂಡರ್ಸ್ ಕೌನ್ಸಿಲ್ ಮಾಡಬೇಕಾಗುತ್ತೆ, ಬೇಬಿ ಎನ್ ಐ ಸಿಗೆ ಹೋಗೋ ಚಾನ್ಸಸ್ ಇರ್ತದೆ, ಅದನ್ನೆಲ್ಲ ಇನ್ಫಾರ್ಮ್ ಮಾಡಬೇಕಾಗುತ್ತೆ.
ಆ ಸಮಯದಲ್ಲಿ ಮಗು ಉಳಿಸ್ತೀರಾ ಅಥವಾ ತಾಯಿಗೆ ಹೆಚ್ಚು ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ?
ಅಂದ್ರೆ ತಾಯಿನ ಉಳಿಸ್ಬೇಕು ಫಸ್ಟ್ ಪ್ರಯಾರಿಟಿ, ತಾಯಿನ ಉಳಿಸ್ಬೇಕಾಗತ್ತೆ. ಸೊ ಅದೆರಡನ್ನ ಬ್ಯಾಲೆನ್ಸ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಡೇ ಟು ಡೇ ಅಸೆಸ್ಮೆಂಟ್, ಎವ್ರಿ ಡೇ ಅದ್ರ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಸೊ ತುಂಬಾ ಕ್ಲೋಸ್ ಮಾನಿಟರಿಂಗ್, ಪೇಷಂಟ್ ಜೊತೆನೆ ತುಂಬಾ ಕ್ಲೋಸ್ ಮಾನಿಟರಿಂಗ್ ಮಾಡಬೇಕಾಗುತ್ತೆ. ಬಟ್ ಇದನ್ನೆಲ್ಲ ನಾವು ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್ಸ್ ಅಲ್ಲೇ ಮಾಡೋಕ್ಕಾಗೋದು, ಯಾವ್ದಾದ್ರು ನಾರ್ಮಲ್ ಹಾಸ್ಪಿಟಲ್ ಅಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇರೋದಿಲ್ಲ.
ಇಷ್ಟೆಲ್ಲ ಹೇಳಿದ್ರೆ ಡಾಕ್ಟರ್, ಈಗ ಹಳ್ಳಿ ಕಡೆಯಲ್ಲಿ ಎಲ್ಲ ಇದಕ್ಕೆ ತಗಲ್ತಕ್ಕಂತ ವೆಚ್ಚದ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಇದಕ್ಕೆ ಈ ತರ ಹೈ ರಿಸ್ಕ್ ಇದ್ದವ್ರಿಗೆ ಏನಾದ್ರು ದುಡ್ಡಿನ ಇದಾಗುತ್ತಾ ಅಥವಾ ನಿಮ್ಮ ಬಿ ಎಲ್ ಡಿ ಮಾಡ್ತೀರಾ ಅನ್ನೋದಾದ್ರೆ?
ಅಂದ್ರೆ ನಾವು ಬಿ ಎಲ್ ಡಿ ಮಾಡ್ತೀವಿ ಫಸ್ಟ್, ಅವ್ರು ನಮ್ಮ ಹತ್ರ ಬಂದು ಚೆಕಪ್ ಮಾಡಿಸ್ಲಿ, ನಾವು ಇದನ್ನೆಲ್ಲ ಪ್ರಿವೆಂಟ್ ಮಾಡಬಹುದು.
ನೀವು ಇಷ್ಟೆಲ್ಲ ಹೇಳಿದ್ರೆ ಇದಕ್ಕೆಲ್ಲ ತುಂಬಾ ಕಾಸ್ಟ್ ಆಗುತ್ತೆ, ಬೇಡಪ್ಪ ನಮಗೆ ಅದ್ರ ಸವ ಅಂತವ್ರು ಇರ್ತಾರೆ, ಅಂತವ್ರಿಗೆ ನೀವು ಏನ್ ಹೇಳ್ತೀರಾ ಅಂತ?
ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಫಸ್ಟ್ ನೀವು ಡಾಕ್ಟರ್ ಹತ್ರ ಬನ್ನಿ. ಇದನ್ನೆಲ್ಲ ಪ್ರಿವೆಂಟ್ ಮಾಡೋ ತರ ನಾವು ಸ್ವಲ್ಪ ಮೆಡಿಸಿನ್ಸ್ ಕೊಡ್ಬೋದು. ಇದಕ್ಕೆ ಪ್ರೀ ಕನ್ಸೆಪ್ಷನಲ್ ಫೋಲಿಕ್ ಆಸಿಡ್ ಅಂತ ಕೊಡ್ತೇವೆ. ಫೋಲಿಕ್ ಆಸಿಡ್ 1 ಮಂತ್ ಮುಂಚೆನೆ ಸ್ಟಾರ್ಟ್ ಮಾಡ್ತೀವಿ, 1 ಮಂತ್ ಪ್ರೆಗ್ನೆನ್ಸಿ ಆಗಿ 3 ಮಂತ್ಸ್ ವರೆಗೂ ತಗೊಳ್ಬಹುದು ಫೋಲಿಕ್ ಆಸಿಡ್. ಸೊ ಇದರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಅದಾದ್ಮೇಲೆ ನಾವು ಅವ್ರದ್ದು ಡಯಟ್ ಪ್ಲಾನ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಅವ್ರು ಅದನ್ನೇ ನ್ಯೂಟ್ರಿಷಿಯಸ್ ಡಯಟ್ ತಗೊಳ್ಬಹುದು, ಅದರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗ್ಬೋದು. ಆಮೇಲೆ ಇನ್ ಕೇಸ್ ನಾವೇನಾದ್ರು ಪ್ರೀ ಎಕ್ಲಾಂಶ ಅಂದ್ರೆ ಏನಾದ್ರು ಏನ್ ಹೇಳಿದ್ರೆ ಬಿ ಪಿ ಹೈ ಬ್ಲಡ್ ಪ್ರೆಷರ್, ಅದಕ್ಕೂ ಒಂದು ಸ್ಪೆಷಲ್ ಮೆಡಿಸಿನ್ಸ್ ಇರ್ತದೆ ಅದು ಪ್ರಿವೆಂಟ್ ಮಾಡಲಿಕ್ಕೆ, ಎಷ್ಟಾಗ್ತದೆ ಅಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಅದನ್ನು ಕೊಡ್ಬೋದು. ಸೊ ಇದರಿಂದ ಎಲ್ಲ ಈ ಆಂಟಿನೇಟಲ್ ಚೆಕಪ್ಸ್ ಇಂದ ಪೇಷಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಫೈನಲ್ ಡೆಲಿವರಿ ಪ್ಲಾನ್ ಮಾಡಕ್ ನಮಗೂ ಹೆಲ್ಪ್ ಆಗುತ್ತೆ.
ಮತ್ತೆ ಆಂಟಿನೇಟಲ್ ಕೌನ್ಸಿಲಿಂಗ್ ಟೀಮ್ನ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್?
ಈ ತರ ಹೈ ರಿಸ್ಕ್ ಪೇಷಂಟ್ಸ್ ಆಂಟಿನೇಟಲ್ ಟೀಮ್ ಅಂದ್ರೆ ಕಂಬೈನ್ಡ್ ಕ್ಲಿನಿಕ್ ಅಂತ ಹೇಳ್ತೀವಿ. ಕಂಬೈನ್ಡ್ ಕ್ಲಿನಿಕ್ ಅಂದ್ರೆ ಹೈ ರಿಸ್ಕ್ ಸ್ಪೆಷಲಿಸ್ಟ್ ಇರ್ತಾರೆ, ಅಂದ್ರೆ ಈಗ ಶುಗರ್ ಇದ್ದವರು ಡಯಾಬಿಟಾಲಜಿಸ್ಟ್, ಡಯಾಬಿಟಾಲಜಿಸ್ಟ್ ಇರಬೇಕು, ಡಯಟ್ರಿಷಿಯನ್ ಇರಬೇಕು, ಅನಸ್ಥೆಟಿಸ್ಟ್ ಯಾಕಂದ್ರೆ ಇದಕ್ಕೆ ನಾವು ಸೆಕ್ಷನ್ ಪ್ಲಾನ್ ಮಾಡಿದ್ರೆ ಅನಸ್ಥೆಟಿಕ್ ಒಂದು ರಿವ್ಯೂ ಮಾಡ್ತಾರೆ. ಈಗ ಹಾರ್ಟ್ ಪ್ರಾಬ್ಲಮ್ ಇರೋ ಮದರ್ಸ್ಗೆ ಕಾರ್ಡಿಯಾಲಜಿಸ್ಟ್ ಒಂದ್ಸಲ ನೋಡ್ತಾರೆ, ಈಗ ಕಿಡ್ನಿ ಪ್ರಾಬ್ಲಮ್ಗೆ ನೆಫ್ರಾಲಜಿಸ್ಟ್ ನೋಡ್ತಾರೆ, ಈಗ ಏನಾದ್ರು ಸಿ ಎನ್ ಎಸ್ ಅಂದ್ರೆ ಫಿಟ್ಸ್ ಬರೋ ಪ್ರಾಬ್ಲಮ್ ಇದೆ ನ್ಯೂರಾಲಜಿಸ್ಟ್ ನೋಡ್ತಾರೆ. ಸೊ ಇದ್ರ ಕಂಬೈನ್ಡ್ ಕ್ಲಿನಿಕ್, ಇದೆಲ್ಲ ಫೆಸಿಲಿಟೀಸ್ ನಮ್ ಬಿ ಎಲ್ ಡಿ ಇಲ್ಲಿದೆ. ಸೊ ಈ ಫೆಸಿಲಿಟೀಸ್ ಎಲ್ಲ ಎಲ್ಲರಿಗೂ ಹೆಲ್ಪ್ ಆಗ್ತದೆ, ಬಂದು ಅದನ್ನ ಸರ್ವಿಸಸ್ ತಗೊಳ್ಬಹುದು.
ಅಂದ್ರೆ ನೀವು ಹೇಳೋ ಪ್ರಕಾರ ಈ ತರ ಹೈ ರಿಸ್ಕ್ ಇದ್ದವಂತವ್ರಿಗೆ ಎಲ್ಲಾ ಮೂಲದಿಂದಲೂ ಅವ್ರಿಗೆ
ಎಲ್ಲಾ ಮೂಲದಿಂದ ಚಿಕಿತ್ಸೆ ಇದೆ. ಈಗ 10ನೇ ತಾರೀಕು ಶುಕ್ರವಾರ ಜನವರಿ 10ನೇ ತಾರೀಕು ನಾವು ಬಿ ಎಲ್ ಡಿ ಅಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕ್ಲಿನಿಕ್ ಅಂತ ಓಪನ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಬರ್ಬೋದು ಅಲ್ಲಿ. ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಡಾಕ್ಟರ್ಸ್ ಇರ್ತಾರೆ, ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇರ್ತದೆ, ನಮ್ಮ ಎಂಟೈರ್ ಟೀಮ್ ವರ್ಕ್ ಇರ್ತದೆ. ಸೊ ಪೇಷಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ತದೆ.
ಅಂದ್ರೆ ಅವತ್ತಿನ ದಿನ ಮಾತ್ರ ಎಷ್ಟು ಅದು
ಕಂಟಿನ್ಯೂಸ್ ಅಂದ್ರೆ ಸೋಮವಾರದಿಂದ ಶುಕ್ರ ಶನಿವಾರದವರೆಗೂ ನಾವು 9-5 ಗಂಟೆವರೆಗೂ ಇರ್ತೇವೆ.
ಈ ತರ ಇದೆಲ್ಲ ಆಯ್ತು ಮೇಡಮ್. ಅವರು ತಮ್ಮ ಒಂದು ಜೀವನ ಕ್ರಿಯೆ ಆಗಿರ್ಬೋದು, ದಿನನಿತ್ಯದ ಜೀವನ ಶೈಲಿ ಮತ್ತೆ ಆಹಾರದ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಅವ್ರ ಜೀವನ ಶೈಲಿ ಇರಬೇಕು, ಇದು ಬರಬಾರ್ದು ಅನ್ನೋದಾದ್ರೆ, ಈಗ ವಂಶವಾಗಿ ಇದ್ರಲ್ಲಿ ಬಂದಿತ್ತು, ಅನುವಂಶೀಯವಾಗಿ ಅವ್ರಿಗೆ ಇತ್ತು, ಅದು ಮಗುಗೆ ಬರಬಾರ್ದು ಅಂದ್ರೆ ತಾಯಿ ಏನು ಮುಂಜಾಗ್ರತೆ ವಹಿಸಬೇಕು, ಅವರ ಒಂದು ಆಹಾರ ಕ್ರಮ ಜೀವನ ಶೈಲಿ ಬಗ್ಗೆ ಮಾತಾಡೋದು.
ಅದೇ ಪ್ರೆಗ್ನೆಂಟ್ ಆದ ತಕ್ಷಣ ಸ್ವಲ್ಪ ಬಾಡಿಯಲ್ಲಿ ಚೇಂಜಸ್ ಆಗ್ತಾನೆ ಇರ್ತದೆ. ಸೊ ಈ ನ್ಯೂಟ್ರಿಷಿಯಸ್ ಡಯಟ್ ತಗೊಳ್ಬೇಕಾಗತ್ತೆ, ಅಂದ್ರೆ ತರಕಾರಿ, ಸೊಪ್ಪು, ತರಕಾರಿ, ಪ್ರೋಟೀನ್ ಡಯಟ್. ಕಾರ್ಬೋಹೈಡ್ರೇಟ್ ಆದಷ್ಟು ಕಮ್ಮಿ ಮಾಡಬೇಕಾಗುತ್ತೆ. ಈಗ ಕೆಲವರು ಚಪಾತಿ ತಿಂತಾರೆ ಆ್ಯಂಡ್ ರೈಸ್ ಬೋತ್, ಯಾವ್ದಾದ್ರು ಒಂದು ತಿನ್ಬೋದು, ಆತರ ಯಾವ್ದಾದ್ರು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿನ್ಬೇಕಾಗ್ತದೆ. ಈಗ ಒಂದ್ ಚಪಾತಿ ತಿಂದ್ರೆ ಒಂದ್ ಕಪ್ ಆಫ್ ದಾಲ್ ತುಂಬಾ ಇನ್ಕ್ರೀಸ್ ಮಾಡ್ಬೋದು. ಆಮೇಲೆ ಊಟ ಆದ ತಕ್ಷಣ ಒಂದ್ 20 ನಿಮಿಷ ವಾಕ್ ಮಾಡ್ಬೇಕಾಗ್ತದೆ. ಸೊ ಇದೆಲ್ಲ ಸ್ಮಾಲ್ ನಿಮ್ ಕೈಲಿ ಆಗ್ತದೆ, ಇದನ್ನೆಲ್ಲ ಮಾಡ್ಲಿಕ್ಕೆ ಸ್ಮಾಲ್ ಚೇಂಜಸ್ ಇದನ್ನೆಲ್ಲ ಮಾಡ್ಬೋದು. ಆಮೇಲೆ ಏನು ಫಸ್ಟ್ ಮೆಂಟಲ್ ಸ್ಟ್ರೆಸ್ ಅಂತ ಇರಬಾರ್ದು. ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕೊಡಬೇಕು ಮಗುಗೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಮೇನ್ಲಿ ಫ್ಯಾಮಿಲಿ ಸಪೋರ್ಟ್ ಬೇಕಾಗ್ತದೆ, ಎಲ್ಲರಿಗೂ ರೆಗ್ಯುಲರ್ ಚೆಕ್ಅಪ್ಸ್ ಬೇಕಾಗ್ತದೆ ಮಗುಗೆ. ಮತ್ತೆ ತಾಯಿಗೆ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕೊಡಬೇಕಾಗ್ತದೆ, ಇದರಿಂದ ಒಂದು ಒಳ್ಳೆ ಮಗು ಹೊರಗಡೆ ಬರ್ತದೆ.
ಮತ್ತೆ ಅವಾಗಲೂ ಒಬ್ರು ಕರೆ ಮಾಡಿದ್ರು ಮೇಡಮ್, ನಾನು ಮೊದಲನೇ ಮಗು ಚೆನ್ನಾಗಿದೆ, ಎರಡನೇ ಮಗುಗೆ ಈ ತರ ತೊಂದರೆ ಇದೆ. ಕೆಲವರು ತುಂಬಾ ದಿನದ ಬಗ್ಗೆ 35 ವರ್ಷದ ನಂತರವಾಗಿ ಮಗು ಪಡಿಬೇಕು ಅಂತ ಅರ್ಥ, ಮೊದಲನೇ ಮಗು ಬೇಗ ಆಗಿರುತ್ತೆ, ಅಂತವ್ರು ಯಾವ ರೀತಿಯಾದ ರಿಸ್ಕ್ ಅನ್ನ ಎದುರಿಸಬೇಕು ಅಂತವ್ರಿಗೆ ನೀವು ಏನು ಮಾಡಿ?
35 ವರ್ಷದ ನಂತರ ಆದ್ರೆ ನಾವು ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಅಂತ ಮಾಡ್ತೀವಿ, ಬಯೋಕೆಮಿಕಲ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅದು ಫಸ್ಟ್ ಟ್ರೈಮಿಸ್ಟರ್ 11-14 ವಾರದೊಳಗೆ ಸ್ಕ್ಯಾನಿಂಗ್ ಮಾಡ್ತೀವಲ್ಲ, ಆ ಸ್ಕ್ಯಾನಿಂಗ್ ಟೈಮ್ ಸ್ಪೆಷಲ್ ಟೆಸ್ಟ್ ಅಂತ ಇರ್ತದೆ. ಎಲ್ಲ ಸ್ಕ್ಯಾನಿಂಗ್ ಅಲ್ಲಿ ಎಲ್ಲಾನು ಗೊತ್ತಾಗಲ್ಲ.
ಒಂದು ಕರೆ ಇದೆ ಅಂತ. ಹಲೋ 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 ಮೇಡಮ್ ಹೇಳಿ.
ಅದೇ ಸ್ಕ್ಯಾನಿಂಗ್ ನಲ್ಲಿ ಎಲ್ಲಾನು ಗೊತ್ತಾಗಲ್ಲ, ಬಟ್ ಈ ಬಯೋಕೆಮಿಕಲ್ ಸ್ಕ್ರೀನಿಂಗ್ ಮಾಡಿಸಿದ್ರೆ ಅರೌಂಡ್ 95% ಏನಾದ್ರೂ ಡಿಫೆಕ್ಟ್ ಇದ್ರೆ ಆ ಟೈಮ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಲೋ ರಿಸ್ಕ್ ಅಥವಾ ಹೈ ರಿಸ್ಕ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಲೋ ರಿಸ್ಕ್ ಅಂದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೇಕಾಗುತ್ತೆ, ಹೈ ರಿಸ್ಕ್ ಅಂದ್ರೆ ಕೆಲವು ಇನ್ನೊಂದು ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಸೊ ಅದ್ರಲ್ಲಿ ಆಲ್ಮೋಸ್ಟ್ 95% ಕೇಸಸ್ ನಾವು ಕಂಡಿಡಿಬಹುದು.
ಅಂತಂದ್ರೆ 7-8 ವರ್ಷ ಗ್ಯಾಪ್ ಬಿಡ್ತಾರೆ ಅಂದ್ರೆ ಇನ್ನೊಂದು ಮಗುಗೇನ್ ತೊಂದರೆ ಆಗಲ್ಲ ಅಂತ ತುಂಬಾ ದಿನ ಮಾಡ್ತಾರೆ ಡಾಕ್ಟರ್. ಅಂತ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಮುಂಜಾಗ್ರತೆ ವಹಿಸಬೇಕು ಆ ಮುಂದಿನ ಮಗು ಪಡೆಯೋದಕ್ಕೋಸ್ಕರವಾಗಿ ಅಂತ ತಾವು ಏನಾದ್ರು
ಅಂದ್ರೆ ಅದು ಅದನ್ನೇ ಸ್ಕ್ಯಾನಿಂಗ್ ಟೈಮ್ ಅಲ್ಲಿ ಅವ್ರು ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಅಂತ.
ಅದಕ್ಕಿಂತ ಮುಂಚಿತವಾಗಿ ಮೇಡಮ್, ಸ್ಕ್ಯಾನಿಂಗು ನಿಮ್ಮ ಹತ್ರ ಬಂದ್ರು ಮನೇಲಿ ಇದ್ದಾಗ ತಾನು ಮುಂದಿನ ಮಗು ಪಡಿಬೇಕು ಇನ್ನು 10 ವರ್ಷ ಬಿಟ್ಟು ಅಂದಾಗ ಅವ್ರು ಯಾವ್ಯಾವ ರೀತಿಯಾದ ಒಂದು ಶೈಲಿ ಜೀವನ ಶೈಲಿ ಆತರ ಅನ್ಕೊಂಡಾದ್ರೆ
ಆತರ ಏನ್ ಸ್ಪೆಸಿಫಿಕ್ ಆಗಿ ಏನಿರೋದಿಲ್ಲ. ನಾನು ಹೇಳ್ದಂಗೆ ಇದನ್ನೆಲ್ಲ ಫಾಲೋ ಮಾಡ್ಬೇಕಾಗ್ತದೆ ಅಷ್ಟೇ. ಸ್ಪೆಸಿಫಿಕ್ ಆಗಿ ಏನು ಅವ್ರಿಗೆ ತೂಕ ಕಮ್ಮಿ ಮಾಡೋದು, ಸ್ವೀಟ್ ಕಮ್ಮಿ ತಿನ್ನೋದು.
ಕೆಲವರು ಪಪ್ಪಾಯ ಹಣ್ಣನ್ನ ತಿಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ.
ಆತರ ಎಲ್ಲ ಏನು ಇಲ್ಲ, ಪಪ್ಪಾಯ ಪೈನಾಪಲ್ ಏನ್ ಬೇಕಾದ್ರೂ ತಿನ್ಬೋದು. ಪ್ರೆಗ್ನೆನ್ಸಿ ಏನು, ಇಟ್ಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಅ ನ್ಯಾಚುರಲ್ ಫಿನಾಮಿನನ್. ಸೊ ಪಪ್ಪಾಯ ತಿಂದ್ರೆ ಯಾರು ಫುಲ್ ಪಪ್ಪಾಯ ಯಾರು ತಿನ್ನಲ್ಲ, ಒಂದ್ ಸ್ವಲ್ಪ ಪೀಸಸ್ ಅಷ್ಟೇ ತಿನ್ಬೋದು. ಪಪ್ಪಾಯ ತಿನ್ಬೋದು, ಪೈನಾಪಲ್ ತಿನ್ಬೋದು, ಏನ್ ಬೇಕಾದ್ರೂ ತಿನ್ಬೋದು, ಬಸ್ ಅಲ್ಲಿ ಹೋಗ್ಬೋದು, ಪ್ಲೇನ್ ಅಲ್ಲಿ ಹೋಗ್ಬೋದು, ಎನಿಥಿಂಗ್ ಇಸ್ ಫೈನ್.
ಮತ್ತೆ ಕಡೆಯದಾಗಿ ಡಾಕ್ಟ್ರೆ, ನೀವೆಲ್ಲ ಈ ಒಂದು ವಿಷಯಕ್ಕೆ ಸಂಬಂಧದಂಗೆ ಕೊಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
ಅದೇ ಕಡೆಯದಾಗೆ ಫಸ್ಟ್ ಈ ತರ ಹೈ ರಿಸ್ಕ್ ಕೇಸಸ್ ಬಂದ್ರೆ ಫಸ್ಟ್ ಡಾಕ್ಟರ್ ಹತ್ರ ಬರ್ಲೇಬೇಕು, ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್ಗೆ ಬರಬೇಕು. ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇರಬೇಕು ಮಗುಗೆ, ತಾಯಿಗೆ ಒಳ್ಳೆ ಎನ್ವೈರನ್ಮೆಂಟ್ ಕೊಡಬೇಕು. ನಾವು ಏನೇನು ಮೆಡಿಸಿನ್ಸ್ ಹೇಳ್ತೀವಿ ಅದನ್ನ ರೆಗ್ಯುಲರ್ ಆಗಿ ತೊಗೊಳ್ಬೇಕು. ನಾವು ಡಯಟ್ ಅಡ್ವೈಸ್ ಮಾಡಿದ್ರೆ ಅದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ನಾವು ಡೆಲಿವರಿ ಪ್ಲ್ಯಾನ್ ಮಾಡಿದಾಗ ಇದನ್ನೆಲ್ಲ ಏನೇನು ಎಚ್ಚರಿಕೆಗಳು ನಾವೆಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಟೈಮ್ನಲ್ಲಿ. ಸೊ ಏನೇನು ಮಾನಿಟ್ರಿಂಗ್ ಆಗಬೇಕು, ಆಮೇಲೆ ಏನಾದರೂ ಮಗು NICU ಹೋಗೋ ಚಾನ್ಸಸ್ ಇದ್ರೆ ಏನಾದ್ರು 7ನೇ ತಿಂಗಳಿಗೆ ಅದ್ರ ಬಗ್ಗೆ ಏನೋ ಕೌನ್ಸಿಲಿಂಗ್ ಎಲ್ಲ ಆಗಬೇಕು. ಸೊ ಇದರಿಂದ ಒಂದು ಒಳ್ಳೆ ಮಗು, ಒಂದು ಒಳ್ಳೆ ತಾಯಿ, ಆರೋಗ್ಯಕರ ತಾಯಿ ನಾವು ಪಡಿಬೋದು.
BLD ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ಇನ್ನೊಂದು ಸರಿ ಹೇಳೋದಾದ್ರೆ ಜನರಿಗೆ,
ಜನರಲಿ ಅದು BLD ರೂಮ್ ನಂಬರ್ 2 ನಮ್ಮ ಆಬ್ಸ್ಟೆಟಿಕ್ಸ್ ಅಂಡ್ ಗೈನೆಕ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ಜನರಲ್ ಆಬ್ಸ್ಟೆಟಿಕ್ ಅಂಡ್ ಗೈನೆಕ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಇದು ಆಂಕಾಲಜಿ ಸಂಬಂಧ, ಕ್ಯಾನ್ಸರ್ ಸಂಬಂಧ ಅಂತ ಸ್ಪೆಷಲಿಸ್ಟ್, ಈ ಥರದ್ದೆಲ್ಲ ಸ್ಪೆಷಲಿಸ್ಟ್ ಇದೆ. ಅದ್ರ ಜೊತೆ ಮಲ್ಟಿ ಡಿಸಿಪ್ಲಿನರಿ ಟೀಮ್, ನವಜೋತ ಶಿಶುಗಳು, ಅನಸ್ಥೆಟಿಸ್ಟ್, ಕಾರ್ಡಿಯಾಲಜಿಸ್ಟ್, ಇಂಟೆನ್ಸಿವಿಸ್ಟ್, ನೆಫ್ರಾಲಜಿಸ್ಟ್, ಡಯಟ್ರಿಷಿಯನ್. ಸೊ ಇದೆಲ್ಲ ಫೆಸಿಲಿಟೀಸ್ ಈ ಹಾಸ್ಪಿಟಲಲ್ಲಿ ಇದೆ, ನಮ್ಮ ಹಾಸ್ಪಿಟಲಲ್ಲಿ.
ಹಾಗಾಗಿ ಎಲ್ಲ ಬಿ ಎಲ್ ಡಿಗೆ ಬಂದು ಇದ್ರ ಬಗ್ಗೆ ಹೆಚ್ಚು ಚಿಕಿತ್ಸೆನ ಪಡೀರಿ ಅಂತ ಹೇಳ್ತೀರಾ ಡಾಕ್ಟರ್? ಒಳ್ಳೇದು ಡಾಕ್ಟರ್, ತಾವು ಇದುವರೆಗೂ ಬಂದು ಅಪಾಯಕಾರಿ ಗರ್ಭಧಾರಣೆ ಈ ಕುರಿತು ಹೆಚ್ಚಿನ ಮಾಹಿತಿನ ನಮ್ಮ ಕೇಳುಗರಿಗೆ ಮಾಡಿದ್ರೆ ತಮಗೆ ಧನ್ಯವಾದಗಳು, ನಮಸ್ಕಾರ.
ಥ್ಯಾಂಕ್ ಯು.
ಕೇಳುಗರೆ, ಇದುವರೆಗೆ ಬಿ ಎಲ್ ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತ್ಯಂತ ಅಪಾಯಕಾರಿ ಗರ್ಭಧಾರಣೆ. ಈ ವಿಷಯದ ಬಗ್ಗೆ ಇದುವರೆಗೆ ಫೋನ್ ಮೂಲಕ ನೀವು ಕೇಳಿದ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ, ಸಂದೇಹಗಳಿಗೆ ಉತ್ತರಿಸಿದವರು ತಜ್ಞ ವೈದ್ಯರಾದ ಗಾಮಿನಿ ಸಿದ್ದು ಚರ್ಕಿ, ಕಾರ್ಯಕ್ರಮ ನಡೆಸಿಕೊಟ್ಟವರು ಮಹೇಶ್ ಎಚ್ಎಂ, ತಾಂತ್ರಿಕ ಸಹಕಾರ ಗಂಗಾಧರ್ ಕಮ್ಮಾರ್, ಸಹಕಾರ ಶರಣಗೌಡ ಇನಾಮದಾರ್ ಹಾಗೂ ಅನಂತ್ ಪಾಟೀಲ್. ಮುಂದಿನ ವಾರ ಮತ್ತೆ ಬಿ ಎಲ್ ಡಿ ಡಾಕ್ಟರ್ ಆರೋಗ್ಯದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ, ತಾಯಿ ಭಾಗ್ಯ, ಬಾಲಸಂಜೀವಿನಿ, ಇಎಸ್ಐಸಿ, ಇಸಿಎಚ್ಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ.